श्रीगुरुभ्यो नमः। हरिः ओम्। हयग्रीवं चिदानन्दविग्रहं सदनुग्रहं दशग्रीवच्छिदं शापान्मणिग्रीवविमोचनं स्वनामग्रहणादेवानिरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितं स्वान्तस्थानन्तशय्याय पूर्णज्ञानरसरणसे उत्तुङ्गवाक्तरङ्गाय मध्वदुग्धाब्धये नमः। गुरुमखिलगुणज्ञं सद्गुणैकाधिवासं शमदमपरिनिष्ठं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकराचितानन्तलीलागोपालपालितान्न विद्यापयोनिधीन् वन्दे ब्रह्मविद्यागुरुन् मम ब्रह्मचर्यहरिप्रीतिसुविद्यावादशारिणः इष्टदान् कष्टहर्तॄन्नः विद्यामान्यान् मुनीन् नमः। वादिराजपतिद्वन्द्ववारिजासक्तमानसान् विश्वप्रियगुरून् वन्दे मन्दोऽहं देवि शुद्धये। सत्यं सत्यं पुनःसत्यं विष्णुतीर्थप्रसादतः सर्वे कामाः भवन्त्येव शपथो बिम्बसन्निधौ चिन्तामणिं सभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम्। अज्ञानतिमिरच्छेदं बुद्धिसम्पत्प्रदायकम् विज्ञानविमलं शान्तं विजयाख्यगुरुं भजे। श्रीगुरुभ्यो नमः। हरिः ओम्। ओम् जन्माद्यस्य यतोऽन्वयादितरतश्चार्थेष्वभिघ्नस्वराट् तेने ब्रह्महृदयादिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। श्रीगुरुभ्यो नमः। हरिः ओम्। ಮುಂದೆ ಹೇಳುತ್ತಾ ಬರ್ತಾ ಇದ್ದಾರೆ. ಅಂದರೆ ವಾಚಂ ಹೀನಾಂ ಮಯ ರಕ್ಷತಿ ದುಃಖ ದುಃಖಿ. ಶಾಸ್ತ್ರದ ಮಾತುಗಳೇ ಆಗಿದ್ದರು ನನ್ನ ಕುರಿತು ಆಲೋಚನೆ ಮಾಡದೆ ಕೇವಲ ನನ್ನ ಕುರಿತಾದ ಮಾತುಗಳನ್ನು ಮಾತ್ರ ಮಾತಾಡುವವರಿದ್ದಾರೆ. ನಮ್ಮ ದೇವರ ಕುರಿತು ಆಲೋಚನೆ ಮಾಡುವುದೇ ಇಲ್ಲ, ಕೇವಲ ಮಾತುಗಳನ್ನು ಮಾತ್ರ ಮಾತಾಡುವಂಥವರಿದ್ದರೆ ಆ ಮಾತುಗಳನ್ನು ರಕ್ಷಣೆ ಮಾಡುವುದು. ಅಂದರೆ ದೇವರ ಕುರಿತಾದ ಮಾತುಗಳು ಅಂದರೆ ಶಾಸ್ತ್ರದ ಮಾತುಗಳು, ಅದನ್ನು ಚೆನ್ನಾಗಿ ಭದ್ರವಾಗಿ ಗಟ್ಟಿ ಮಾಡುವುದು, ಪುಸ್ತಕದಲ್ಲಿ ಬರೆದಿರೋದು, ಹೇಳೋದು, ಕೇಳೋದು ಮೊದಲಾದ್ದರಿಂದ ಅದನ್ನು ಕಾಯೋದ್ರಿಂದ ಏನು ಉಪಯೋಗವಿಲ್ಲ. ನನ್ನಲ್ಲಿ ಮನಸ್ಸು ಬರಬೇಕು, ಇಲ್ಲದಿದ್ರೆ ಇಲ್ಲ. ಯಸ್ಯಾಂ ನಮೇ ಪಾವನಮಂಗ ಕರ್ಮ ಸ್ಥಿತ್ಯುದ್ಭವ ಪ್ರಾಣ ನಿರೋಧಮಸ್ಯ ಲೀಲಾವತಾರೇಧಿತ ಕರ್ಮ ವಾ ಸ್ಯಾತ್ ವಂಧ್ಯಾಂ ಗಿರಂ ತಾಂ ಬಿಭ್ರಯಾನ್ನ ಧೀರ. ಇನ್ನು ಮುಂದೆ ಹೇಳ್ತಾ ಇದ್ದಾರೆ, ಮಯಾ ಹೀನಾಂ ವಾಚಂ ಇತ್ಯುಕ್ತಂ ಸಾ ಸರ್ವಾತ್ಮನ ತ್ಯಾಜ್ಯ ಇತ್ಯಾಹ. ಇಲ್ಲಿ ಹೇಳ್ತಾ ಇದ್ದಾರೆ, ಯಸ್ಯಾಂ ನಮೇ ಪಾವನಮಂಗ ಕರ್ಮ. ಯಸ್ಯಾಂ ಅಂದ್ರೆ ಗಿರಿ, ಯಾರ ಮಾತಿನಲ್ಲಿ ಈ ಜಗತ್ತಿಗೆ ಅಸ್ಯ ಜಗತಃ ಪ್ರಾಣ ನಿರೋಧ ಸಂಹಾರ, ಅಂದರೆ ಯಾವ ಮಾತನ್ನು ಧಾರಣೆ ಮಾಡಿರ್ತಾರೆ ಆ ಮಾತಿನಲ್ಲಿ ನನ್ನ ಪಾವನವಾಗಿರತಕ್ಕಂಥ ಕರ್ಮ ಯಾವುದು? ಜಗತ್ತಿನ ಸೃಷ್ಟಿ, ಸ್ಥಿತಿ, ಉದ್ಭವ, ಪ್ರಾಣ ನಿರೋಧ. ಸ್ಥಿತಿ, ಸೃಷ್ಟಿ, ಸಂಹಾರಗಳು ಅಷ್ಟೇ ಅಲ್ಲ, ವಿಶೇಷವಾಗಿರತಕ್ಕಂಥ ತದ್ರೂಪಂ ಕರ್ಮ ನ ಸ್ಯಾತ್ ನ ಪ್ರತಿಪಾದ್ಯೇತ. ಅಣಖೇಡ್ತಾ ಇದ್ದಾರೆ. ವಿಶೇಷವಾಗಿರತಕ್ಕಂಥ ಯಾವ ಮಾತುಗಳು ನನ್ನ ಅವತಾರಗಳ ಕುರಿತು ಕೇಳೋದಿಲ್ಲವೋ, ಲೀಲಾವತಾರ ಏಧಿತ ಕರ್ಮ ವಾಸ್ಯಾತ್, ನನ್ನ ಲೀಲೆಯಿಂದ ಕೂಡಿದ ಅವತಾರಗಳೇನಿವೆ, ಆ ಅವತಾರಗಳಿಂದ ನಡೆದಂಥ ಕರ್ಮ ಏನಿದೆ, ಅದ್ಭುತವಾದ ಕರ್ಮ, ಅದನ್ನು ಯಾವ ಮಾತು ಧಾರಣೆ ಮಾಡುತ್ತಾ ಇಲ್ಲ. ಅಂಥ ಮಾತು ಎಂಥದ್ದು ಅಂದರೆ ಹೇಳ್ತಾ ಇದ್ದಾರೆ, ವಂಧ್ಯಾಂ ಗಿರಂ ತಾಂ ಬಿಭುರ್ಯಾತನ ಧೀರ. ನಿಷ್ಫಲವಾದ ಮಾತನ್ನು ಜ್ಞಾನಿಗಳಾದವರು ಎಂದು ಧಾರಣೆ ಮಾಡಬಾರದು. ಅಲ್ಲಿ ಹೇಳ್ತಾರೆ ಲೀಲಾವತಾರೇಧಿತ ಕರ್ಮ ಅಂದರೆ ಪಾಂಡವರ ಕರ್ಮ ಆಗಿರಬಹುದು, ದೇವತೆಗಳ ಕರ್ಮ ಆಗಿರಬಹುದು, ಇವೆಲ್ಲವನ್ನ ಯಾರು ಚೆನ್ನಾಗಿ ತಿಳ್ಕೊಂಡು ಚಿಂತನೆ ಮಾಡುತ್ತಾರೋ, ಅಂದರೆ ಇಷ್ಟು ಮಾತು ಮಾತಾಡಿದರೆ ಶಾಸ್ತ್ರದ ಕುರಿತಾಗಿ ಮಾತಾಡಿದರೆ ಅದು ಇರೋದೇ ದೇವರ ಕುರಿತು ಮಾತಾಡುವುದು ಅಥವಾ ದೇವತೆಗಳ ಕುರಿತು ಮಾತಾಡುವುದು ಅಂತ ಆಗುತ್ತಲ್ವಾ ಅಂದರೆ, ಹೌದು, ಆ ಮಾತಾಡುವ ಕಾಲಕ್ಕೆ ದೇವರ ದೇವತೆಗಳ ನೆನಪಿರಲಿ, ಅವರ ನೆನಪೇ ಇಲ್ಲದೆ ತಲೆಯಲ್ಲಿ ಬೇರೆ ಎಲ್ಲ ಆಲೋಚನೆಗಳು ತುಂಬಿದ್ದು ಬಾಯಿಂದ ಮಾತ್ರ ದೇವರ ದೇವತೆಗಳ ಮಾತುಗಳು ಸತತ ಬರ್ತಾ ಇದ್ದರೆ ಆ ಮಾತು ವಂಧ್ಯ, ನಿಷ್ಫಲವಾದ ಮಾತು. ಕೇವಲ ಆ ಮಾತಿನಲ್ಲಿ ಮಾತ್ರ ದೇವತೆಗಳನ್ನ ದೇವರನ್ನ ನೆನೀತಾ ಇರ್ತಾರೆ, ಅಂದರೆ ಮಾತಲ್ಲಿ ಬರ್ತಾ ಇರುತ್ತೆ ತಲೆಯಲ್ಲಿ ನೆನಪಿರಲ್ಲ. ಮುಂದೆ ಹೇಳ್ತಾ ಇದ್ದಾರೆ ಅಂಥ ಮಾತುಗಳನ್ನು ನಾವು ಧಾರಣೆ ಮಾಡಬಾರದು. ಏವಂ ಜಿಜ್ಞಾಸೆಯ ಪೋಹ್ಯ ನಾನಾತ್ವ ಭ್ರಮಮಾತ್ಮನಿ ಉಪಾರಮೇತ ವಿರಜಂ ಮನೋಮಯ್ಯರ್ಪ್ಯ ಸರ್ವಗೇ. ಇಲ್ಲಿ ಹೇಳ್ತಾ ಇದ್ದಾರೆ ನಾನಾತ್ವ ಭ್ರಮಮಾತ್ಮನಿ, ಈ ರೀತಿಯಾಗಿ ದೊಡ್ಡವರಾದ ಜ್ಞಾನಿಗಳ ಸಂಗ ಮಾಡಿ ಚರ್ಚೆಯನ್ನು ಮಾಡಿ ಆ ತಿಳ್ಕೊಂಡು ಅದರಿಂದ ಅನುಷ್ಠಾನಕ್ಕಿಟ್ಟು ಅನುಸಂಧಾನ ಮಾಡತಾ ಇದೆಲ್ಲ ಸೇರಿಕೊಂಡು ಜಿಜ್ಞಾಸ ಅಂತ ಹೇಳ್ತಾರೆ. ಬರೇ ಕೇವಲ ಒಂದು ಶಬ್ದವನ್ನು ತಿಳ್ಕೊಂಡ್ರೆ ಜಿಜ್ಞಾಸ ಆಗಲ್ಲ, ಶಬ್ದ ಸಹಿತವಾಗಿ ವಸ್ತುವಿನ ಎಚ್ಚರ ತಲೆಯಲ್ಲಿ ಮೂಡಿದರೆ ಅದು ಜಿಜ್ಞಾಸ. ಇಂಥ ಜಿಜ್ಞಾಸೆಯಿಂದ ಅಪೋಹ್ಯ ನಾನತ್ವ ಭ್ರಮಮಾತ್ಮನಿ ಹೇಳ್ತಾ ಇದ್ದಾರೆ. ಏವಂ ಮದಭಿಜ್ಞಂ ಗುರುಂ ಶಾಂತಂ ಇತ್ಯಾದಿನ ಉಕ್ತ ಪ್ರಕಾರೇಣ ಜಿಜ್ಞಾಸಯ, ನನ್ನನ್ನು ತಿಳ್ಕೊಂಡಿರತಕ್ಕಂಥ ಪ್ರಶಾಂತನಾದ ಗುರುಗಳ ಹತ್ತಿರ ಹೋಗಿ ಜಿಜ್ಞಾಸೆಯಿಂದ ಶ್ರವಣಪೂರ್ವಕ ಮನನ ಅಪರನಾಮಕ ವಿಚಾರೇಣ, ಶ್ರವಣಪೂರ್ವಕವಾದ್ದು ಶ್ರವಣ ಮಾಡಬೇಕು, ಅದನ್ನು ಮನನ ಎಂಬ ವಿಚಾರದಿಂದ ಕೂಡಿಕೊಂಡು ತಜ್ಜನ್ಯ ನಿರ್ಣಯೇನ ಇತಿ ಯಾವತ್ತು, ಚೆನ್ನಾಗಿ ಮೆಲುಕು ಹಾಕಿ ವಿಷಯವನ್ನು, ಮೆಲುಕು ಹೇಗೆ ಹಾಕಬೇಕು ಅಂದರೆ ಪಂಕ್ತಿಗಳು ಪಂಕ್ತಿಗಳು ಮೆಲುಕು ಹಾಕಿ ಈ ಪಂಕ್ತಿ ಅರ್ಥ ಇಷ್ಟು ಬರೆದಿದ್ದಾರೆ, ಈ ಬರೆದ ಅಷ್ಟ ಇರ್ತು ಇಷ್ಟರ್ಥ ಅಂತ ಆ ರೀತಿ ಮೆಲುಕು ಹಾಕೋದಲ್ಲ, ಆ ಪಂಕ್ತಿಗಳ ಅರ್ಥವಾದ ದೇವರ ನೆನಪು ಬಂದು ಇವನು ಹೀಗಿದ್ದಾನೆ ಹೀಗಿದ್ದಾನೆ ಅಂತ ನಿರ್ಣಯ ಮಾಡಿಕೊಂಡು ಆತ್ಮನಿ ಸ್ವಸ್ಮಿನ್ ಸ್ಥಿತಂ ನಾನಾತ್ವ ಭ್ರಮಂ ಅಪೋಹ್ಯ ನಿರಸ್ಯ. ಅಂದ್ರೆ ನಾನಾತ್ವ ಭ್ರಮ ಅಂದರೆ ಏನು ಹೇಳ್ತಾ ಇದ್ದಾರೆ, ವಿಶೇಷವಾಗಿರತಕ್ಕಂಥ ಅರ್ಥಾತ್ ಅನ್ಯಥಾತ್ವೇನ ಮನಸಃ ಪರಿವರ್ತನಂ ನಾನಾತ್ವ ಭ್ರಮ. ಇಲ್ಲಿ ಹೇಳ್ತಾರೆ ಜೀವಸ್ಯ ಈಶತ್ವ ವಿಜ್ಞಾನಂ ಜೀವಾನಾಂ ಏಕತಾ ತಥಾ ಈಶಸ್ಯ ಭೌತಾಜ್ಞಾನಂ ईशस्य अनीशता तथा जगतो असत्यता ज्ञानम नानात्व भ्रम उच्चते इति विवेके आचार्यर ಕೊಡ್ತಾರೆ. ಈ ನಾನಾತ್ವ ಭ್ರಮ ಅಂದರೆ ಏನು ಅಂದರೆ ಹೇಳ್ತಾರೆ, ಜೀವಸ್ಯ ಈಶತ್ವ ವಿಜ್ಞಾನಂ, ಜೀವನೇ ಸ್ವತಂತ್ರನಾದ ಅವನೇ ಭಗವಂತ ಅಂತ ತಿಳಿಯೋದು. ಜೀವಾನಾಂ ಏಕತಾ ತಥಾ, ಜೀವರೆಲ್ಲ ಒಂದೇ ಅಂತ ತಿಳಿಯೋದು, ತಾರತಮ್ಯ ತಿಳಿಯೋದಿಲ್ಲ. ನಂತರ ಈಶಸ್ಯ ಬಹುತಾ ಜ್ಞಾನಂ, ಭಗವಂತ ಒಂದು ರೀತಿಯಾಗಿಲ್ಲ, ಅನೇಕ ರೀತಿಯಾಗಿದ್ದಾನೆ ಎನ್ನುವ ತಿಳುವಳಿಕೆ. ಇನ್ನ ಈಶಸ್ಯ ಅನೀಶತಾ ತಥಾ, ದೇವರಿಗೆ ಸಾಮರ್ಥ್ಯವೇ ಇಲ್ಲ ಅಂತ ತಿಳಿಯೋದು. ಜಗತ್ತು ಅಸತ್ಯತಾ ಜ್ಞಾನಂ, ಈ ಜಗತ್ತೆಲ್ಲ ಸುಳ್ಳು ಎಂಬ ತಿಳುವಳಿಕೆ, ಇವೆಲ್ಲವೂ ಕೂಡ ನಾನಾತ್ವ ಭ್ರಮ ಅಂತ ಕರೀತಾ ಇದ್ದಾರೆ. ಇದನ್ನು ಏವಂ ಜಿಜ್ಞಾಸೆಯ ಗುರುಗಳ ಹತ್ರ ಕೂತ್ಕೊಂಡು ಚೆನ್ನಾಗಿ ಈ ಭ್ರಮೆಯನ್ನೆಲ್ಲ ತೆಳಕೊಂಡು ತೊಳಕೊಂಡು ಉಪಾರಮೇತ ವಿರಜಂ ಮನೋಮಯ್ಯರ್ಪ್ಯ ಸರ್ವಗೇ, ಸರ್ವಗೇ ಸರ್ವತ್ರ ವ್ಯಾಪ್ತನಾಗಿರತಕ್ಕಂಥ ನನ್ನಲ್ಲಿ ಮನಸ್ಸು ವಿಶೇಷವಾಗಿ ಉಪಾರಮೇತ ಅಂದರು. ಉಪಾರಮೇತ ಅಂದರೆ ಶುದ್ಧವಾಗಿ ನನ್ನಲ್ಲೇ ಇರಬೇಕು. ಹೇಗೆ ಅಂದರೆ ವಿರಜಂ ಮನಃ, ಯಾವ ದೋಷಗಳೆಲ್ಲದೆ ದೋಷಗಳೆಲ್ಲ ಕಳ್ಕೊಂಡು ಮನಸ್ಸು ಶುದ್ಧವಾಗಿ ದೇವರಲ್ಲೇ ನಿಲ್ಲಬೇಕು. ಇದನ್ನು ಹೇಳ್ತಾ ಇದ್ದಾರೆ. ನಾನಾತ್ಮ ಭ್ರಮಂ ಅಪೋಹ್ಯ ನಿರಸ್ಯ, ಈ ಗುರುಗಳ ಹತ್ರ ಒಳ್ಳೆ ಜಿಜ್ಞಾಸೆ ಮಾಡಿ ಅದರಿಂದ ನಾನಾತ್ಮ ಭ್ರಮವನ್ನು ಕಳಕೊಂಡು ವಿರಜಂ ಶುದ್ಧಂ ಮನಃ ಸರ್ವಗೇ ಮೈ ಅರ್ಪಯಿತ್ವ, ಸರ್ವತ್ರ ವ್ಯಾಪ್ತನಾಗಿರತಕ್ಕಂಥ ನನ್ನ ಪಾದಾರವಿರದಲ್ಲಿ ಆ ವಿಶೇಷವಾಗಿರತಕ್ಕಂಥ ಶುದ್ಧವಾದ ಮನಸ್ಸನ್ನು ಅರ್ಪಣೆ ಮಾಡಿ ನಂತರ ಉಪಾರಮೇತ ಅಂದರು. ಮಾಂ ಅಪರೋಕ್ಷೀಕೃತ್ಯ ಉಪರಮೇತ್, ನನ್ನ ದರ್ಶನ ಮಾಡಿಕೊಂಡು ನಂತರ ಸಂತೋಷವಾಗಿರಬೇಕು, ಅಷ್ಟರವರೆಗೂ ವಿಶ್ರಾಂತಿ ಎಂಬುದು ಇರಬಾರದು. ದೇವರ ದರ್ಶನಾದ ಮೇಲೇ ವಿಶ್ರಾಂತಿ. ಇವಂ ವಿರಕ್ತ ಇತ್ಯಾದಿನ ಉಕ್ತ ಪ್ರಕಾರೇಣ ವಿಹರೇತ್, ಏನು ಏನು ಹೇಳಿದ್ದಾರೆ ಹಿಂದೆ ವಿರಕ್ತನಾಗಿರಬೇಕು ಅಂತ, ಆ ರೀತಿಯಾದ ಹೇಳಿದ ರೀತಿಯಲ್ಲಿ ವಿಶೇಷವಾಗಿ ದೇವರ ದರ್ಶನಾದ ಮೇಲೆ ವಿಹಾರಾದಿಗಳನ್ನು ಮಾಡಬೇಕು. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಅತ್ರ ನಾನಾತ್ವ ಭ್ರಮ ಭ್ರಮಂ ಇತ್ಯತ್ರ ಜೀವ ಬ್ರಹ್ಮ ಭೇದ ಜ್ಞಾನಂ ಭ್ರಮ ಇತಿ ಭಾತಿ ತದಯುಕ್ತಂ. ಇಲ್ಲಿ ಹೇಳ್ತಾ ಇದ್ದಾರೆ ಕೆಲವರು ಈ ಶ್ಲೋಕಕ್ಕೆ ಅರ್ಥ ಹೇಗೆ ಮಾಡುತ್ತಾರೆ, ಗುರುಗಳತ್ರ ಹೋಗಿ ಜಿಜ್ಞಾಸೆಯನ್ನು ಮಾಡಿ ಈ ನಾನಾತ್ವ ಅಂತೇನಿದೆ ಅದನ್ನು ಕಳ್ಕೊಳ್ಳಿ, ಭ್ರಮ ಅಂದರೆ ಏನು ಅಂದರೆ ನಾನಾತ್ವ ಅಂದರೆ ಯಾವುದು ಅಂದರೆ ಜೀವ ಬ್ರಹ್ಮ ಬೇರೆ, ಜೀವರಾಶಿಗಳು ಬೇರೆ, ಬ್ರಹ್ಮ ವಿಶೇಷವಾಗಿ ಜೀವ ಬೇರೆ, ಜಡ ಜೀವ ಬೇರೆ, ಈ ನಾನಾ ರೀತಿಯಾಗಿರೋದು ಅಂತೇನಿದೆ ಇದನ್ನೆಲ್ಲ ಬಿಡಬೇಕು, ಇದೆಲ್ಲ ತಪ್ಪು ಅಂತ ತಪ್ಪಾದ ಅರ್ಥ ಬರುತ್ತೆ ಅವ್ರು ಹೇಳ್ತಾ ಇದ್ದಾರೆ. ತತ್ ಪ್ರಮಾತ್ವಸ್ಯ ಬಹುಧಾ ಸಾಧಿತತ್ವಾತ್, ಅಂದರೆ ಜೀವ ಬ್ರಹ್ಮರು ಅವರ ಭೇದ ಜ್ಞಾನ ಅದು ಸತ್ಯವಾದ್ದು ಅಂತ ಅನೇಕ ರೀತಿಯಲ್ಲಿ ಸಾಧನೆ ಮಾಡಿದ್ದರಿಂದ ಅದರ ಕುರಿತು ಹೀಗೆ ಹೇಳ್ತಾ ಇದೆ ಭಾಗವತ ಅಂತ ತಿಳಿಯಬಾರದು. ನಚ ನಾನಾತ್ವಮಿತಿ ಮಿಥ್ಯಾಜ್ಞಾನಂ ಇತ್ಯುಕ್ತೋ ಅರ್ಥ ಸಂಭವತಿ. ಇನ್ನು ವಿಶೇಷವಾಗಿ ಹೇಳ್ತಾ ಇದ್ದಾರೆ ಈ ನಾನಾತ್ವ ಭ್ರಮ, ನಾನಾ ರೀತಿಯಾದ ಭ್ರಾಂತಿಯನ್ನು ಬಿಡಬೇಕು ಅಂದರೆ ಆ ಭ್ರಾಂತಿಯಲ್ಲಿ ದೇವ ಜೀವ ಇಬ್ಬರ ಮಧ್ಯೆ ಭೇದ ಎಂಬುದು ಭ್ರಾಂತಿ ಅಂತ ಬರಬಾರದು. ಇನ್ನು ಮುಂದೆ ಹೇಳ್ತಾ ಇದ್ದಾರೆ, ಯದ್ಯನೀಶೋ ಧಾರಯಿತು ಮನೋ ಬ್ರಹ್ಮಣಿ ನಿಶ್ಚಲಂ ಮೈ ಸರ್ವಾಣಿ ಕರ್ಮಾಣಿ ನಿರಪೇಕ್ಷ ಸಮಾಚರ. ಸ್ಟೆಪ್ ಬೈ ಸ್ಟೆಪ್ ಕೊಡ್ತಾ ಬರ್ತಾ ಇದ್ದಾರೆ. ಮನಸ್ಸನ್ನ ನನ್ನಲ್ಲಿ ವಿಶೇಷವಾಗಿ ಯಾವ ದೋಷಗಳಿಲ್ಲದೆ ಮನಸ್ಸನ್ನು ನಿಲ್ಲಿಸು, ಇದು ಸಾಧನೆಯ ಗುರಿ. ಅದರಿಂದ ಅಪರೋಕ್ಷ ಜ್ಞಾನ ಆಗುತ್ತೆ. ಒಳ್ಳೆಯದು, ದೇವರಲ್ಲೇ ಮನಸ್ಸು ಇಟ್ಟರೆ ದೇವರ ದರ್ಶನ ಆಗುತ್ತೆ. ಅದೇ ಆಗಲ್ಲ. ಯದಿ ಅನೀಶಃ ಧಾರಯಿತು ಮನೋ ಬ್ರಹ್ಮಣಿ ನಿಶ್ಚಲಂ, ಮನಸ್ಸು ದೇವರಲ್ಲಿ ನಿಶ್ಚಲವಾಗಿ ಇಡ್ಲಿಕ್ಕಾಗಿಲ್ಲವ, ಅವಾಗ ಇದಾದ್ರೂ ಮಾಡು. ಇದರಿಂದ ಅದು ಬರುತ್ತೆ. ಯಾವುದು ಬರುತ್ತೆ, ಯಾವುದು ಮಾಡಬೇಕು ಅಂದರೆ ಮೈ ಸರ್ವಾಣಿ ಕರ್ಮಾಣಿ ನಿರಪೇಕ್ಷ ಸಮಾಚಾರ. ಅಂದರೆ ಯಾವ ಫಲವನ್ನು ಉದ್ದೇಶ ಇಟ್ಟುಕೊಳ್ಳದೆ ದೇವರ ಪ್ರೀತಿ, ದೇವರ ಸಂತೋಷ, ದೇವರ ಅನುಗ್ರಹ ಇವುಗಳು ಬಿಟ್ಟರೆ, ಬೇರೊಂದು ಫಲಗಳನ್ನು, ಲೌಕಿಕವಾದ ಫಲಗಳನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ವಿಶೇಷವಾಗಿ ಯಾವ ಕರ್ಮವನ್ನು ಮಾಡದೆ, ಆ ಕರ್ಮಗಳನ್ನು ನಿರಪೇಕ್ಷ ಸಮಾಚಾರ, ಮನಸ್ಸಿನಲ್ಲಿ ಯಾವ ಅಪೇಕ್ಷೆ ಇಲ್ಲ. ನಿರಪೇಕ್ಷ ಅಂದರೆ ಯಾವ ಅಪೇಕ್ಷೆ ಇಲ್ಲ ಅಂದರೆ ಅದಕ್ಕೆ ಹೇಳ್ತಾರೆ ದೇವರು ಬೇಕು, ದೇವರ ಅನುಗ್ರಹ ಬೇಕು, ಇಷ್ಟೇ ಸಾಕು ಎಂಬ ಆ ಒಂದು ಮನೋಭಾವನೆ ಏನಿದೆ ಅದು ನಿರಪೇಕ್ಷ ಅಂತಲೇ ಅರ್ಥ. ಯಾವ ಅಪೇಕ್ಷೆ ಇಲ್ಲದವ, ಅದು ಲೌಕಿಕವಾದ, ಯಾವ ಅಪೇಕ್ಷೆ ಇಲ್ಲದವನಾಗಿ ಸರ್ವಾಣಿ ಕರ್ಮಾಣಿ ಸಮಾಚಾರ, ಎಲ್ಲ ಕರ್ಮಗಳನ್ನು ಮಾಡು, ಹಾಗೆ ಮೈ ಅಂದರೆ ನನ್ನಲ್ಲಿ ಸಮರ್ಪಣೆ ಮಾಡು. ಇಲ್ಲಿ ಸ್ವಲ್ಪ ನೋಡಬೇಕು, ಮೈ ಸರ್ವಾಣಿ ಕರ್ಮಾಣಿ ಸಮರ್ಪಯ ಅಂತ ಹೇಳಿಲ್ಲ ಸಮಾಚಾರ ಅಂದರು. ಅಂದರೆ ನಾನೇ ನಿನ್ನಿಂದ ಕೈ ಹಿಡಿದು, ಕಾಲು ಹಿಡಿದು, ಕಾಲಲ್ಲಿ ಕಾಲು ಕೈಯಲ್ಲಿ ಕೈ ಇಟ್ಟು ನಿನ್ನಿಂದ ಮಾಡಿಸ್ತಾ ಇದ್ದೇನೆ, ನನ್ನ ಮೂಲಕ ನಿನ್ನ ಕರ್ಮಗಳು ಆಗ್ತಾ ಇವೆ ಅಂತ ತಿಳಿದುಕೊಂಡು ನನಗೆ ಕೊಡು. ಕೊಡೋದು ಹೇಗೆ ಕೊಡ್ತೀವಿ, ನಾ ಮಾಡಿದೆ ನೀ ತಗೋ, ನಮಗಾಗಿ ಮಾಡಲಿಕ್ಕಾಗುತ್ತಾ ಅಂತ ಮತ್ತು ಸಂಶಯ, ನಮಗಾಗಿ ಮಾಡಲಿಕ್ಕಾಗುತ್ತಾ ಅಂತ ಸಂಶಯ. ನಾ ಮಾಡಿದೆ ಕೃಷ್ಣ ನಿನಗರ್ಪಿತ, ದಶಮಿ ಏಕಾದಶಿ ದ್ವಾದಶಿ ದಿನತ್ರಯದ ಅನುಷ್ಠಾನ ನಾ ಮಾಡಿದೆ, ಅದು ನಿನಗರ್ಪಿತ ಹರಿಯೇ. ಆದರೆ ನಿಜವಾಗಿ ಹೇಳಬೇಕಾಗಿದೆ ಹೇಗೆ, ದಶಮಿ ಏಕಾದಶಿ ದ್ವಾದಶಿ ದಿನತ್ರಯ ಅನುಷ್ಠಾನ ನೀನು ನನ್ನಲ್ಲಿ ನಿಂತು ಮಾಡಿ ಮಾಡಿಸಿದ್ದೀಯ, ನೀನು ಬಿಟ್ಟರೆ ನಾನೇನು ಮಾಡಲಾರೆ, ನಿನ್ನಿಂದಾಗಿ ನಡೆಯಿತು ಹರಿಯೇ ಅಂತ ಆ ಕರ್ಮವನ್ನು ಸಕಲವನ್ನು ಅಂದರೆ ಕರ್ಮಗತ ಭಗವದ್ ರೂಪಗಳನ್ನು ದೇವರ ಪಾದಕ್ಕರ್ಪಣೆ ಮಾಡುವುದೇ, ಅವನಿಗೆ ಐಕ್ಯ ಚಿಂತನೆ ಮಾಡುವುದೇ ನಿಜವಾದ ಕರ್ಮ ಸಮರ್ಪಣ. ಅದಕ್ಕೆ ಹೇಳ್ತಾರೆ ಮೈ ಸರ್ವಾಣಿ ಕರ್ಮಾಣಿ ಸಮಾಚಾರ, ನನ್ನಲ್ಲಿ ಕರ್ಮಗಳನ್ನು ಮಾಡು ಅಂದರೆ ನನ್ನೊಳಗೆ ನಾನು ನಿನ್ನನ್ನು ಹಿಡಿದು ನಿಂತಿದ್ದೇನೆ, ನಿನ್ನ ಸುತ್ತಿದ್ದೇನೆ, ನನ್ನೊಳಗೆ ನೀನಿದ್ದೀಯ, ನಾನು ನಿನ್ನ ಕೈ ಹಿಡ್ಕೊಂಡು ನಿನ್ನ ಕಾಲು ಹಿಡ್ಕೊಂಡು ಅದರಿಂದ ನಾನು ಮಾಡಿಸಿದ್ದೇನೆ, ಅದು ನನ್ನೊಳಗೆ ನೀನು ಮಾಡೋದು ಅಂತ ಅರ್ಥ. ನಾ ಮಾಡಿಸಿದ್ರೆ ಮಾಡೋದು, ಆ ರೀತಿಯಲ್ಲಿ ನಾನೇ ನಿನ್ನ ಕರ್ಮಗಳನ್ನು ಪ್ರತಿಯೊಂದನ್ನು ಮಾಡಿ ಮಾಡಿಸ್ತಾ ಇದ್ದೇನೆ ಎಂಬ ನೋಟದಿಂದ ಚೆನ್ನಾಗಿ ತಿಳ್ಕೊಂಡು ಮಾಡುವಂಥವನಾಗಿ ಅದನ್ನು ನನಗೆ ಸಮರ್ಪಣೆ ಮಾಡು. ಈ ಥರ ಕರ್ಮ ಸಮರ್ಪಣೆ ಮಾಡ್ತಾ 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 ಬಂದರೆ ಮನಸ್ಸು ಶುದ್ಧ ಆಗ್ತಾ 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 ಬಂದೇ ಬರುತ್ತೆ. ಮನಸ್ಸು ಶುದ್ಧ ಆಯ್ತಾ ದೇವರಲ್ಲಿ ನಾವು ಕೇಳದೇನೆ ಹೋಗಿ ನಿಲ್ಲುತ್ತೆ. ಅದು ಹೇಗೆ ಸಾಧ್ಯ? ಅದಕ್ಕೆ ಹೇಳ್ತಾ ಇದ್ದಾರೆ, ಮೇಲಿನಿಂದ ನೀರು ಹರಿದು ಬರ್ತಾ ಇದೆ, ಮಧ್ಯೆ ಅಡ್ಡಿ ಕೂತಿದೆ, ಅದಕ್ಕೆ ಒಂದು ತೊಟ್ಟು ನೀರೀಚೆ ಬರ್ತಾ ಇಲ್ಲ. ನಾವು ಮಾಡಬೇಕಾಗಿದ್ದೇನು? ಮೇಲಿನ ನೀರು ಎತ್ತಾಕಿ ಕೆಳಗೆ ಹಾಕಬೇಕಾಗಿಲ್ಲ. ಅಡ್ಡಿಯನ್ನು ತೆಗೆದರೆ ನೀರು ತಾನಾಗಿ ಬಂದ್ಬಿಡುತ್ತೆ, ನೀರು ತಾನಾಗಿ ಬರುತ್ತೆ. ಆ ರೀತಿಯಲ್ಲಿ ಭಗವಂತನ ವಿಶೇಷವಾಗಿರತಕ್ಕಂಥ ಅದು ಹೇಳ್ತಾ ಬರ್ತಾ ಇದ್ದಾರೆ. ಅನಾದಿ ಅವಿದ್ಯಾ ಕಾಮಕರ್ಮ ಭೀ ಮನಸಃ ಕಲುಷಿತತ್ವಾತ್. ಈ ಮನಸ್ಸು ದೇವರಲ್ಲೇ ಇರಲಿಕ್ಕೆ ಆಗ್ತಾ ಇಲ್ಲ. ಯಾಕೆ? ಅನಾದಿ ಅವಿದ್ಯಾ ಕಾಮ ಕರ್ಮಗಳಿಂದ ಮನಸ್ಸು ಕಲುಷಿತವಾಗಿದೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಆ ಕಲುಷ ಹೋಗಬೇಕಾದರೆ ಏನು ಮಾಡಬೇಕು ಅಂದರೆ, ಯಾವ ಫಲವನ್ನು ಬಯಸದೆ ಕರ್ಮ ಮಾಡುವುದೇ ಮನಸ್ಸಿನ ದೋಷಗಳನ್ನು ಕಳೆಯುತ್ತೆ. ಇದೊಂದು ವಿಶೇಷ. ನಮ್ಮಲ್ಲಿ ದೋಷಗಳೆಲ್ಲ ಕೂತಿವೆ, ಮನಸ್ಸಿನಲ್ಲೇ ಸಂಗ್ರಹ ಆಗಿವೆ. ಅಂಥ ದೋಷಗಳಿಂದ ನಾವು ದೂರ ಆಗಬೇಕಾದರೆ ಒಂದೇ ಒಂದು ಸೂತ್ರ, ಅದು ಯಾವುದು ಅಂದರೆ, ದೇವರ ಪ್ರೀತಿಗಾಗಿ ಮಾತ್ರ ಕರ್ಮಗಳು ಮಾಡುವುದು, ದೇವರ ಪ್ರೀತಿ ಅಲ್ಲದೆ ಬೇರೊಂದು ಕರ್ಮ ಮಾಡದೇ ಇರೋದು, ಆ ಮಾಡಿದ ಕರ್ಮ ಸ್ವಾಮಿ ಮಾಡಿಸಿದ್ದಾನೆ ಎಂಬ ಎಚ್ಚರಪೂರ್ವಕವಾಗಿ ದೇವರಿಗೆ ಅರ್ಪಣೆ ಮಾಡೋದು, ಈ ಮೂರು ಏನು ಮಾಡುತ್ತೆ ಅಂದರೆ ನಮ್ಮ ಮನಸ್ಸನ್ನು ಶುದ್ಧ ಮಾಡಿಬಿಡುತ್ತೆ. ಮನಸ್ಸನ್ನು ದೇವರ ಪಾದದಲ್ಲಿ ಗಟ್ಟಿಯಾಗಿ ಇರಲಿಕ್ಕೆ ಈ ಮೂರು ಕಾರಣ ಆಗುತ್ತೆ. ನಂತರ ಸರಿ, ಒಂದು ವೇಳೆ ಮನಸ್ಸನ್ನು ಇಡಲಿಕ್ಕಾಗಿಲ್ಲ ದೇವರತ್ರೇ, ಸದಾ ಭಗವಂತನ ಅಧೀನ ನಾನು ಅಂತ ತಿಳ್ಕೊಂಡು ನನ್ನ ಇಂದ್ರಿಯಗಳು ಪದಾರ್ಥಗಳು ಎಲ್ಲ ದೇವರಧೀನ ದೇವರಧೀನ ದೇವರಧೀನ, ನನ್ನ ಪ್ರಯತ್ನವೂ ದೇವರಧೀನ ಅಂತ ಚೆನ್ನಾಗಿ ತಿಳ್ಕೊಂಡು ಆ ಪೂರ್ವಕ ಕರ್ಮಗಳನ್ನು ಮಾಡಿ ಆ ಕರ್ಮಗಳನ್ನು ದೇವರ ಪೂಜಾ ಅಂತ ಅರ್ಪಣೆ ಮಾಡಿದಾಗ ಮನಸ್ಸು ಶುದ್ಧ ಆಗುತ್ತೆ, ದೇವರಲ್ಲಿ ನಿಲ್ಲುತ್ತೆ. ಅವಾಗಂದ್ರು ಆ ಕರ್ಮಗಳನ್ನಾದರೂ ಕೇವಲ ದೇವರ ಪ್ರೀತ್ಯರ್ಥವಾಗಿ ಮಾಡತಾ ಬೇರೊಂದು ರೀತಿಯಲ್ಲಿ ಮಾಡದೆ ಸದಾ ಏಕಪ್ರಕಾರ ದೇವರಿಗೆ ಸಮರ್ಪಣೆ ಮಾಡಬೇಕು ಅಂದ್ರೆ ಅದಾಗ್ತಾ ಇಲ್ಲ. ಅದಕ್ಕೇನು ಮಾಡಬೇಕು? ಅದಕ್ಕೆ ಹೇಳ್ತಾರೆ, ಪಾಪ ಕೂತಿದೆ, ಅದಕ್ಕೆ ಕರ್ಮಗಳನ್ನು ಆ ಥರ ಮಾಡಲಿಕ್ಕಾಗ್ತಾ ಇಲ್ಲ, ನನ್ನಲ್ಲಿ ಮನಸ್ಸಿಟ್ಟು ಕರ್ಮಗಳು ಮಾಡಲಿಕ್ಕಾಗ್ತಾ ಇಲ್ಲ, ಅದಕ್ಕೆ ಏನು ಮಾಡಬೇಕು? ಶ್ರದ್ಧಾಲುರ್ಮೇ ಕಥಾ ಶೃಣ್ವನ್ ಸುಭದ್ರಾ ಲೋಕಪಾವಿನೀ ಗಾಯನ್ ಅನುಸ್ಮರನ್ ಕರ್ಮ ಜನ್ಮವಾಭಿನವಂ ಮುಹೋಂ. ಇಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ, ಅಭಿನವಂ ನಿತ್ಯ ನೂತನ, ನಿತ್ಯ ನೂತನವಾಗಿರತಕ್ಕಂಥ ನನ್ನ ಕಥೆಗಳನ್ನು ಕೇಳತಾ ಇರಬೇಕು. ಎಂಥದ್ದು ಅಂದರೆ ಹೇಳ್ತಾ ಇದ್ದಾರೆ, ಸುಭದ್ರಾಹ, ಎಲ್ಲರಿಗೂ ಒಳ್ಳೆಯದನ್ನು ಉಂಟು ಮಾಡುತ್ತೆ ಈ ಕಥೆಗಳು. ಲೋಕ ಪಾವನೀ, ಲೋಕವನ್ನೇ ಪವಿತ್ರ ಮಾಡತಕ್ಕಂಥ ನನ್ನ ಕಥೆಗಳನ್ನು ಗಾಯನ್ ಗಾನ ಮಾಡಬೇಕು, ಅನುಸ್ಮರನ್ ಆ ದೇವರ ಕ್ರಿಯೆಗೆ ತಕ್ಕಂತೆ ನೆನಪು ಮಾಡಿಕೊಳ್ತಾ ಮಾಡಿಕೊಳ್ತಾ, ಅಯ್ಯೋ ಹೀಗೆ ಮಾಡಿದ್ದ ಹೀಗೆ ಮಾಡಿದ್ದ ಹೀಗೆ ಮಾಡಿದ್ದ ಅಂತ ಅವನ ನೆನಪು ಬರ್ತಾ ಇರಬೇಕು. ನಂತರ ಶ್ರದ್ಧಾಲುರು ಮೇ ಕಥಾ ಶೃಣ್ವನ್, ಶ್ರದ್ಧ ಪೂರ್ಣವಾಗಿ ನನ್ನ ಕಥೆಯನ್ನು ಕೇಳ್ತಾ ಬರಬೇಕು, ಸುಭದ್ರವಾದ ಲೋಕ ಪಾವನವಾದ ಕಥೆಗಳನ್ನು ಕೇಳಬೇಕು. ಗಾಯನ್ ಗಾನ ಮಾಡಬೇಕು, ಅನುಸ್ಮರನ್ ನನ್ನನ್ನು ನೆನಪಿಸಿಕೊಳ್ಳಬೇಕು. ಯಾವುದು ಅಂದರೆ ಕರ್ಮ ಜನ್ಮವಾ ಅಭಿನವಂ ಮುಹುಂ, ನನ್ನ ಅಭಿನವಂ ಕರ್ಮ ಅಭಿನವಂ ಜನ್ಮವ ಮುಹು ಸಂಸ್ಮರೇತ್. ಹೇಳ್ತಾರೆ ನನ್ನ ಪಾವನವಾದ ಕರ್ಮ ಜನ್ಮ ಹುಟ್ಟು ಎರಡನ್ನು ಕೂಡ ವಿಶೇಷವಾಗಿ ಸದಾ ನೆನೆಯಬೇಕು. ಇದು ಮಾಡಿದರೆ ಅಲ್ರಿ ಮಾಡ್ತಾ ಇದ್ದೀವಲ್ಲ, ದಿನಾಗ್ಲೂ ಒಂದು ಗಂಟೆ ಪ್ರವಚನ ಕೇಳ್ತೀವಲ್ಲ ಬಂದಾಗೆಲ್ಲ, ಅಂದರೆ ಹೇಳ್ತಾರೆ ಇದು ಕೇವಲ ಕೇಳಿ ಬಿಡೋದಾಗ್ತಾ ಇದೆ, ಹಿಡಿಯೋದಾಗ್ತಾ ಇಲ್ಲ. ಹೇಗಿರಬೇಕು ಕೇಳೋದು ಅಂದರೆ ಶ್ರದ್ಧೆಯಿಂದ ಚೆನ್ನಾಗಿ ಕೇಳುತ್ತಾ ಭದ್ರವಾಗಿ ಅದನ್ನು ಗಾನ ಮಾಡುತ್ತಾ ನಿತ್ಯ ಅದನ್ನು ಸ್ಮರಣೆ ಮಾಡುತ್ತಾ ವಿಶೇಷವಾಗಿರತಕ್ಕಂಥ ಅಭಿನವಂ ಮುಹು ಜನ್ಮ ನಿತ್ಯ ನೂತನವಾಗಿರತಕ್ಕಂಥ ಮಹಿಮೆಗಳಿಂದ ಕೂಡಿದ ನನ್ನ ಹುಟ್ಟು ನಂತರ ವಿಶೇಷವಾದ ಆ ಕರ್ಮಗಳೇನಿವೆ ಅವನ್ನೆಲ್ಲವನ್ನ ನೆನೀತಾ ಬರಬೇಕು. ಅವಾಗೇನಾಗುತ್ತೆ, ದೇವರನ್ನ ನೆನೀತಾ ನೆನೀತಾ ಬಂದರೆ ಯಾವುದರಲ್ಲಿ ಪ್ರಧಾನವಾಗಿ ನಾನು ನಿನ್ನ ಶರೀರದಲ್ಲಿ ಯಾವ ಯಾವ ರೀತಿಯಲ್ಲಿ ಹುಟ್ಟಿ ಬಂದಿದ್ದೇನೆ, ಏನೇನು ಕರ್ಮಗಳು ಮಾಡಿ ನಿನ್ಸರಿ ಮಾಡಿಸ್ತಾ ಇದ್ದೇನೆ ಅದನ್ನು ನೆನೆಯಬೇಕು. ಹಾಗೆ ನೆನೆದಾಗ ಏನಾಗುತ್ತೆ, ಮನ ವಿಶೇಷವಾಗಿ ನಿರಪೇಕ್ಷವಾಗಿ ಯಾವ ಅಪೇಕ್ಷೆ ಇಲ್ಲದೆ ಎಲ್ಲ ಕರ್ಮಗಳನ್ನು ಸ್ವಾಮಿ ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬ ಅನುಸಂಧಾನ ಪೂರ್ವಕ ಸತತ ಮಾಡುವ ಸೌಭಾಗ್ಯ ಸಿಗುತ್ತೆ. ಅದನ್ನು ಹೇಳ್ತಾ ಇದ್ದಾರೆ. ನಂತರ ಮುಂದೆ ಹೇಳ್ತಾ ಇದ್ದಾರೆ, ಮದರ್ಥೇ ಧರ್ಮ ಕಾಮ ಅರ್ಥಾನ್ ಆಚರನ್ ಮದುಪಾಶ್ರಯ ಲಭತೆ ನಿಶ್ಚಲಾಂ ಭಕ್ತಿಂ ಮಯ್ಯುದ್ಧವ ಸನಾತನಿ. ಇಲ್ಲಿ ಹೇಳ್ತಾ ಇದ್ದಾರೆ, ಯಾರಾದರೆ ಆಚರನ್ ಮಧುಪಾಶ್ರಯ, ಮಧುಪಾಶ್ರಯ ಅಂದರೆ ನನ್ನನ್ನೇ ವಿಶೇಷವಾಗಿ ಆಶ್ರಯ ಮಾಡಿಕೊಂಡು ಅಂದರೆ ಅರ್ಥ ಏನು ಅಂದರೆ ನಾನೇ ಅವನ ಸುತ್ತು ಸದಾ ಇದ್ದೇನೆ, ದೇವರು ನನ್ನ ಸುತ್ತು ಇದ್ದಾರೆ, ದೇವರು ನನ್ನ ಕೈಕಾಲುಗಳಲ್ಲಿ ತನ್ನ ಕೈಕಾಲುಗಳಿಟ್ಟು ವ್ಯಾಪ್ತನಾಗಿ ನಿಂತಿದ್ದಾನೆ, ನನಗಾಶ್ರಯವಾಗಿ ನಿಂತಿದ್ದಾನೆ, ಅವನೇ ನನ್ನ ಕೈಕಾಲುಗಳನ್ನು ಹಿಡಿದು ಕೆಲಸ ಮಾಡಿಸ್ತಾ ಇದ್ದಾನೆ ಅಂತ ಸದಾ ದೇವರ ಕರ್ತೃತ್ವವನ್ನು ಸ್ವತಂತ್ರ ಕರ್ತೃತ್ವವನ್ನು ನೆನೆಯೋದೇ ಮಧುಪಾಶ್ರಯ. ದೇವರನ್ನು ಆಶ್ರಯ ಮಾಡಿದವನಾಗಿ ಏನು ಮಾಡಬೇಕು, ದೇವರೇ ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬ ಒಂದು ಅನುಸಂಧಾನ ಪೂರ್ವಕವಾಗಿ ಧರ್ಮಂ ಆಚರನ್ ಮದರ್ಥೇ, ಧರ್ಮವನ್ನು ಮಾಡಬೇಕು. ಯಾಕೆ ನನಗಿವ ಸಿಗಬೇಕು ಅಂತ ಧರ್ಮವನ್ನು ಮಾಡಬೇಕು. ಕಾಮವನ್ನು ಆಚರಣೆ ಮಾಡಬೇಕು ಅಂದರೆ ನಾನಾ ರೀತಿಯಾದ ಬಯಕೆಗಳು ಕೊಟ್ಟಿರ್ತಾರಲ್ಲ, ಅಂದರೆ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಹೀಗೆ ಮಾಡಿದ್ರೆ ಹಾಗೆ, ಆದರೆ ನನಗೆ ಇವನೇ ಸಿಗಬೇಕು ಅಂತ ಕಾಮನೆ ಮಾಡಬೇಕು. ಅದರಿಂದ ಕರ್ಮಗಳನ್ನು ಮಾಡಬೇಕು, ದೇವರಲ್ಲಿ ಅರ್ಪಣೆ ಮಾಡಬೇಕು. ನಂತರ ಧರ್ಮ ಕಾಮ ಅರ್ಥಾನ್ ಆಚರನ್, ನನಗಾಗಿ ಈ ಪದಾರ್ಥಗಳ ಬಳಕೆ ಮಾಡಬೇಕು, ದುಡ್ಡಿನ ಬಳಕೆ ಮಾಡಬೇಕು, ಕೇವಲ ನಾನು ಸಿಗಬೇಕು ಅಂತ ದುಡ್ಡು ಬೇಕು. ಈ ರೀತಿ ಮದರ್ಥೆ ಧರ್ಮ ಕಾಮ ಅರ್ಥಾನ್ ಆಚರನ್ ಮಧುಪಾಶ್ರಯ, ಈ ಥರ ಯಾರು ಚೆನ್ನಾಗಿ ಕೇವಲ ನನ್ನ ಪ್ರೀತಿಗಾಗಿ ಕರ್ಮಗಳನ್ನು ಮಾಡತಾ ಇರ್ತಾನೋ, ಧರ್ಮ ಅರ್ಥ ಕಾಮಾದಿಗಳನ್ನು ಮಾಡತಾ ಇರ್ತಾನೋ, ಅಂಥವನಿಗೆ ಲಭತೆ ನಿಶ್ಚಲಾಂ ಭಕ್ತಿಂ. ಸನಾತನೇ ಮೈ ಉದ್ಧವ ಲಭತೆ ನಿಶ್ಚಲಾಂ ಭಕ್ತಿಂ. ಹೇ ಉದ್ಧವ, ಸನಾತನನಾದ ಯಾವಾಗಲೂ ಅನಾದಿಯಿಂದ ಇರುವಂಥ ನನ್ನಲ್ಲಿ ನಿಶ್ಚಲವಾದ ಭಕ್ತಿ ಅವನಿಗೆ ಹುಟ್ಟಿ ಬರುತ್ತೆ. ಯಾವಾಗ ನಾನೇ ಮಾಡಿ ಮಾಡಿಸ್ತಾ ಇದ್ದೇನೆ ಎಂಬ ಎಚ್ಚರ ಪೂರ್ವಕವಾಗಿ ಧರ್ಮಾರ್ಥ ಕಾಮಾದಿಗಳನ್ನು ಅನುಷ್ಠಾನ ನನ್ನ ಪ್ರೀತಿಗಾಗಿ ಮಾಡುತ್ತಾ ಇರ್ತಾನೋ, ಕೇವಲ ನನ್ನ ಪ್ರೀತಿಗಾಗಿ ಮಾತ್ರ ಮಾಡ್ತಾ ಬರ್ತಾನೋ, ನನಗಿವ ಬೇಕು ಇವ ಬೇಕು ಇವ ಬೇಕು. ಅಂಥವನಿಗೆ ನಿಶ್ಚಲಾಂ ಭಕ್ತಿಂ ಲಭತೆ, ನನ್ನಲ್ಲಿ ನಿಶ್ಚಲವಾದ ಭಕ್ತಿ ಅವನಿಗೆ ಬರುತ್ತೆ. ನಂತರ ಸತ್ಸಂಗಲಬ್ಧಯ ಭಕ್ತ್ಯ ಮಯಿ ಮಾಂ ಯಹ ಉಪಾಸತೆ ಸ ವೈ ಮೇ ದರ್ಶಿತಂ ಸದ್ಭಿಹಿ ಅಂಜಸಾ ವಿಂದತೆ ಪದಂ. ಯಹ ಯಾರಾದರೆ ಸತ್ಸಂಗಲಬ್ಧಯ ಭಕ್ತ್ಯ, ಈ ಭಕ್ತಿ ಟೋಟಲಿ, ಈ ಭಕ್ತಿ ಎಲ್ಲಿಂದ ಬರ್ತಾ ಇದೆ, ಸ್ಟ್ರಾಂಗ್ ಆದ ಭಕ್ತಿ ಅಂದರೆ ಸಜ್ಜನರ ಸಂಗದಿಂದ ಲಾಭ ಆಗ್ತಾ ಇದೆ. ಅದೊಂದೇ ಮೂಲ, ನಮಗೆ ಸಜ್ಜನರ ಸಂಘ ಆಗ್ತಾ ಇರಬೇಕು. ಯಾರು ಸಜ್ಜನರು? ವೇಷ ಹಾಕ್ಕೊಂಡವರು ಅಲ್ಲ, ದೇವರ ಸ್ವಾತಂತ್ರ್ಯವನ್ನು ಚಿಂತನೆ ಮಾಡತಾ, ನನ್ನಲ್ಲಿ ಎಳ್ಳಷ್ಟೂ ಸ್ವಾತಂತ್ರ್ಯವಿಲ್ಲ ಅಂತ ಯಾರು ತಿಳ್ಕೊಂಡು ಅವನ ಶರಣಾಗತರಾಗಿ ಯಾವ ಮಾಡಿ ಮಾಡಿಸ್ತಾ ಇದ್ದಾನೆ ಅಂತ ತಿಳಿದಿರ್ತಾರೋ ಅವರು ಸಜ್ಜನರು. ಅಂದರೆ ಯಾರ ತಲೆಯಲ್ಲಿ ದೇವರೇ ಸದಾ ನನ್ನಿಂದ ಎಲ್ಲ ಮಾಡಿಸ್ತಾ ಇದ್ದಾನೆ ಮಾಡಿಸ್ತಾ ಇದ್ದಾನೆ ಅಂತ ಪ್ರತಿಯೊಂದು ಕರ್ಮ ಮಾಡುವಾಗ ಯಾರಿಗೆ ನೆನಪು ಬರ್ತಾ ಇರುತ್ತೋ ಅವರು ಸಜ್ಜನರು. ಮಾಮೂಲು ಸಜ್ಜನರು ಅಂದುಕೊಳ್ಳಿ, ಎಲ್ಲರೂ ಲಿಸ್ಟ್ ಬರುತ್ತೆ. ಇದು ಯಾರಿಗೆ ಸದಾ ನೆನಪಿರುತ್ತೋ ಅವರು ಸಜ್ಜನರು ಅಂದಾಗ ಲಿಸ್ಟ್ ಎಲ್ಲ ಫಿಲ್ಟರ್ ಆಗ್ತಾ ಬರುತ್ತೆ. ಹೌದಲ್ವೋ? ಅಂಥ ಸಜ್ಜನರ ಸಂಘ ಅಂದರೆ ಎಡಬಿಡದ ಒಟನಾಟದಿಂದ ನಮಗೆ ಲಾಭ ಆಗುತ್ತೆ. ಏನು ಅಂದರೆ ಭಕ್ತಿ ಎಂಬುದು ಬರುತ್ತೆ, ಸ್ಥಿರವಾದ ಭಕ್ತಿ ಬರುತ್ತೆ. ಆವಾಗ ಅಂಥ ಭಕ್ತಿಯಿಂದ ಮಾಂ ಯಹ ಉಪಾಸತೆ, ನನ್ನಲ್ಲಿ ಭಕ್ತಿ ಮಾಡತಾ ನನ್ನನ್ನು ಯಾರು ಉಪಾಸನೆ ಮಾಡತಾರೋ, ಅಂದರೆ ದೇವರಲ್ಲಿ ಭಕ್ತಿ ಮಾಡೋದೇ ಉಪಾಸನ, ಅದು ಬಿಟ್ಟರೆ ಬೇರೆ ಇಲ್ಲ, ಹಾಗೆ ಯಾರು ಮಾಡುತ್ತಾರೋ ಅಂಥವನು ಸಹ ಸವೈ ಅವನೇ ಸದ್ವಿ ಅಂಜಸಾ ದರ್ಶಿತಂ ಮೇ ಪದಂ ಅಂಜಸಾ ವಿಂದತೆ. ಸಜ್ಜನರಾದ ಜ್ಞಾನಿಗಳು ಯಾವ ನನ್ನ ಪದವನ್ನು ತೋರತಾ ಇದ್ದಾರೋ ಅಂಥ ಪದವನ್ನು ಅವನು ಪಡೆಯಲಿಕ್ಕೆ ಸಾಧ್ಯ. ಓ, ಎಲ್ಲದಕ್ಕೂ ಬುಡ ಎಲ್ಲಿ ಕೂತಿದೆ ಅಂದರೆ ಅವ ಸ್ವತಂತ್ರ, ನಾನು ಅಸ್ವತಂತ್ರ, ನನ್ನಿಂದ ಎಲ್ಲವ ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ಯಾರಲ್ಲಿ ಮೂಡಿರುತ್ತೆ ಅವರು ಇಂಥ ಭಕ್ತಿಯನ್ನು ಪಡೆಯಲಿಕ್ಕೆ ಸಾಧ್ಯ. ಅಂಥವರ ಸಂಘದಿಂದ ನಮಗೆ ಇಂಥ ಭಕ್ತಿ ಸಿಕ್ಕು, ದೇವರ ಪ್ರೀತಿ ಗಳಿಸಲಿಕ್ಕೆ ಸಾಧ್ಯ, ದೇವರು ನಮಗೆ ಸಿಗೋದು ಸಾಧ್ಯ ಅಂತ ಭಾಗವತದ ಏಕಾದಶ ಸ್ಕಂಧದಲ್ಲಿ ಅದ್ಭುತವಾಗಿ ಕೃಷ್ಣ ಉತ್ತರ ಕೊಟ್ಟರೆ ಉದ್ಧವ ಮತ್ತೂ ಹೇಳತಾ ಬರ್ತಾ ಇದ್ದಾನೆ. ಮನಸ್ಸು ಸಾಧುತ್ವ ಸಾಧುತ್ವ ಅಂತ ಹೇಳ್ತಾ ಇದ್ದೀರಲ್ಲ, ಸಜ್ಜನರು ಸಾಧುಗಳು ಅಂತ, ಅದು ಎಷ್ಟು ರೀತಿ ಅಂತ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಅದನ್ನು ಪುನಃ ನಾಳೆ ನೋಡೋಣ. ಶ್ರೀಕೃಷ್ಣ.